ಅಧ್ಯಾಯ 49. ಕೃಷ್ಣನು ದ್ವಾರಕೆಯ ಕೋಟೆಯನ್ನು ನಿರ್ಮಿಸಿದ್ದು. ಕಂಸನ ಸಾವಿನ ನಂತರ ಅವನ ಇಬ್ಬರು ಹೆಂಡತಿಯರು ವಿಧವೆಯರಾದರು. ವೈದಿಕ ನಾಗರಿಕತೆಯಲ್ಲಿ ಹೆಂಗಸು ಎಂದೂ ಸ್ವತಂತ್ರಳಾಗಿರುವುದಿಲ್ಲ. ಅವಳ ಬದುಕಿನಲ್ಲಿ ಮೂರು ಘಟ್ಟಗಳು: ಬಾಲ್ಯದಲ್ಲಿ ಸ್ತ್ರೀಯು ತಂದೆಯ ರಕ್ಷಣೆಯಲ್ಲಿಯೂ, ಯುವತಿಯು ಗಂಡನ ರಕ್ಷಣೆಯಲ್ಲಿಯೂ, ಗಂಡನು ತೀರಿಕೊಂಡರೆ ಬೆಳೆದ ಮಕ್ಕಳ ರಕ್ಷಣೆಯಲ್ಲಿಯೂ ಇರಬೇಕು. ಬೆಳೆದ ಮಕ್ಕಳು ಇಲ್ಲದಿದ್ದರೆ ಅವಳು ತನ್ನ ತಂದೆಯ ಮನೆಗೆ ಹೋಗಿ ಅವನ ರಕ್ಷಣೆಯಲ್ಲಿ ವಿಧವೆಯಾಗಿ ಬಾಳಬೇಕು. ಕಂಸನಿಗೆ ಬೆಳೆದ ಗಂಡು ಮಕ್ಕಳು ಇರಲಿಲ್ಲ ಎಂದು ಕಾಣುತ್ತದೆ. ವಿಧವೆಯರಾದ ಅವನ ಹೆಂಡತಿಯರು ತಮ್ಮ ತಂದೆಯ ಪೋಷಣೆಗೆ ಹಿಂದಿರುಗಿದರು. ಕಂಸನಿಗೆ ಇಬ್ಬರು ರಾಣಿಯರು, ಒಬ್ಬಳು ಅಸ್ತಿ, ಇನ್ನೊಬ್ಬಳು ಪ್ರಾಪ್ತಿ. ಇಬ್ಬರೂ ಅರಸ ಜರಾಸಂಧನ ಮಕ್ಕಳು. ಅವನು ಆಗ ಮಗಧ ರಾಜ್ಯವೆನಿಸಿಕೊಂಡಿದ್ದ ಬಿಹಾರ್ ಪ್ರಾಂತ್ಯದ ಪ್ರಭು. ತಂದೆಯ ಮನೆಯನ್ನು ತಲುಪಿ ಇಬ್ಬರು ರಾಣಿಯರು ಕಂಸನ ಸಾವಿನ ನಂತರ ತಮ್ಮ ಕ್ಲೇಶಕರ ಸ್ಥಿತಿಯನ್ನು ಹೇಳಿಕೊಂಡರು. ಕಂಸನ ಸಂಹಾರದಿಂದ ತನ್ನ ಹೆಣ್ಣು ಮಕ್ಕಳಿಗೆ ಒದಗಿದ ದೈನ್ಯಾವಸ್ಥೆಯನ್ನು ಕಂಡು ಜರಾಸಂಧನಿಗೆ ಬಹುನೋವಾಯಿತು. ಪ್ರಪಂಚದಲ್ಲಿರುವ ಯದುವಂಶದ ಎಲ್ಲರನ್ನೂ ಕೊಂದು ಬಿಡುವುದಾಗಿ ಅಲ್ಲಿಯೇ ತೀರ್ಮಾನ ಮಾಡಿದ. ಕೃಷ್ಣನು ಕಂಸನನ್ನು ಕೊಂದದ್ದರಿಂದ ಇಡೀ ಯದುವಂಶವೇ ನಿರ್ನಾಮವಾಗಬೇಕೆಂದು ಅವನು ಘೋಷಿಸಿದನು. ತನ್ನ ಅಸಂಖ್ಯಾತ ಯೋಧರನ್ನು ಕರೆದುಕೊಂಡು ಹೋಗಿ ಮಥುರಾ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಜರಾಸಂಧನು ವ್ಯಾಪಕವಾದ ಏರ್ಪಾಟುಗಳನ್ನು ಮಾಡಿದನು. ಅವನ ಸೈನ್ಯವು ಸಾವಿರಾರು ರಥಗಳು, ಕುದುರೆಗಳು, ಆನೆಗಳು ಮತ್ತು ಪದಾತಿಗಳಿಂದ ಕೂಡಿತ್ತು. ಕಂಸನ ಸಾವಿನ ಮುಯ್ಯೆಯನ್ನು ತೀರಿಸಿಕೊಳ್ಳಲು ಜರಾಸಂಧನು ಇಂತಹ 13 ಸೈನ್ಯ ತಂಡಗಳನ್ನು ಸಿದ್ಧ ಮಾಡಿದನು. ತನ್ನ ಇಡೀ ಸೈನ್ಯವನ್ನು ಕರೆದುಕೊಂಡು ಹೋಗಿ ಮಥುರೆಯನ್ನು ಎಲ್ಲ ದಿಕ್ಕುಗಳಿಂದಲೂ ಸುತ್ತುವರೆದು ಆಕ್ರಮಣ ಮಾಡಿದನು. ಸಾಮಾನ್ಯ ಮನುಷ್ಯನಂತೆ ಕಾಣುತ್ತಿದ್ದ ಕೃಷ್ಣನು ಯಾವ ಕ್ಷಣದಲ್ಲಾದರೂ ತೀರವನ್ನು ಮುಚ್ಚಿಬಿಡುವಂತಹ ಸಮುದ್ರವನ್ನು ಹೋಲುವ ಜರಾಸಂಧನ ಅಗಾಧ ಶಕ್ತಿಯನ್ನು ನೋಡಿದನು. ಮಥುರೆಯ ನಿವಾಸಿಗಳು ಭಯದಿಂದ ತತ್ತರಿಸುವುದನ್ನು ಅವನು ಕಂಡನು. ಅವತಾರ ಪುರುಷನಾಗಿ ತನ್ನ ಮಹತ್ಕಾರ್ಯದ ಸ್ಥಿತಿಯನ್ನು, ತನ್ನ ಮುಂದಿದ್ದ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ತನ್ನಲ್ಲಿ ತಾನೇ ಯೋಚಿಸಲು ಪ್ರಾರಂಭಿಸಿದನು. ಇಡೀ ಪ್ರಪಂಚದಲ್ಲಿ ಅತಿ ಹೊರೆಯಾದ ಭಾರವನ್ನು ತಗ್ಗಿಸುವುದು ಅವನ ಮಹತ್ಕಾರ್ಯವಾಗಿತ್ತು. ಆದುದರಿಂದ ಇಷ್ಟೊಂದು ಮಂದಿ ಯೋಧರನ್ನೂ, ರಥಗಳನ್ನೂ, ಆನೆಗಳನ್ನೂ ಮತ್ತು ಕುದುರೆಗಳನ್ನೂ ಎದುರಿಸುವ ಅವಕಾಶವನ್ನು ಅವನು ಬಳಸಿಕೊಂಡನು. ಜರಾಸಂಧನ ಸೈನ್ಯ ಶಕ್ತಿಯು ಅವನ ಮುಂದಿತ್ತು. ಜರಾಸಂಧನ ಯೋಧರು ಹಿಂದಕ್ಕೆ ಹೋಗಿ ತಮ್ಮ ಸೈನ್ಯ ಬಲವನ್ನು ಪುನರ್ವ್ಯವಸ್ಥೆ ಮಾಡಿಕೊಳ್ಳಲು ಅವಕಾಶವಾಗದಂತೆ ಜರಾಸಂಧನ ಇಡೀ ಸೈನ್ಯವನ್ನು ಕೊಂದು ಹಾಕಲು ಅವನು ನಿರ್ಧರಿಸಿದನು. ಶ್ರೀಕೃಷ್ಣನು ಹೀಗೆ ಯೋಚಿಸುತ್ತಿದ್ದಾಗ ಸಾರಥಿಗಳು ಶಸ್ತ್ರಾಸ್ತ್ರಗಳು, ಧ್ವಜಗಳು ಮತ್ತಿತರ ಸಲಕರಣೆಗಳಿಂದ ಸುಸಜ್ಜಿತವಾದ 2 ರಥಗಳು ಅವರಿಗಾಗಿ ಆಕಾಶದಿಂದ ಬಂದವು. ಕೃಷ್ಣನು ತನ್ನ ಮುಂದೆ 2 ರಥಗಳನ್ನು ನೋಡಿ ತನ್ನೊಡನಿದ್ದ ಅಣ್ಣ ಬಲರಾಮನಿಗೆ ಹೀಗೆ ಹೇಳಿದನು. ಬಲರಾಮನಿಗೆ ಸಂಕರ್ಷಣ ಎಂದೂ ಹೆಸರು. ಪ್ರೀತಿಯ ಅಣ್ಣ, ನೀನು ಆರ್ಯರಲ್ಲೆಲ್ಲ ಅತ್ಯಂತ ಶ್ರೇಷ್ಠನು, ವಿಶ್ವದ ಪ್ರಭು, ಮತ್ತು ನಿರ್ದಿಷ್ಟವಾಗಿ ನೀನು ಯದುವಂಶದ ರಕ್ಷಕನು. ಯದುವಂಶದವರು ಜರಾಸಂಧನ ಯೋಧರ ಮುಂದೆ ತಮಗೆ ತೀವ್ರ ಅಪಾಯವಿದೆ ಎಂದು ಹೆದರುತ್ತಿದ್ದಾರೆ. ಅವರಿಗೆ ತುಂಬ ದುಃಖವಾಗಿದೆ. ಅವರನ್ನು ರಕ್ಷಿಸಲು ಶಸ್ತ್ರಾಸ್ತ್ರಗಳು ತುಂಬಿದ ನಿನ್ನ ರಥವು ಇಲ್ಲಿದೆ. ನೀನು ರಥವನ್ನೇರಿ ಶತ್ರುವಿನ ಇಡೀ ಸೈನ್ಯ ಶಕ್ತಿಯಾದ ಈ ಎಲ್ಲ ಯೋಧರನ್ನೂ ಕೊಂದು ಹಾಕು ಎಂದು ಪ್ರಾರ್ಥಿಸುತ್ತೇನೆ. ಇಂತಹ ಆಕ್ರಮಣಶೀಲ ಮತ್ತು ಅನಗತ್ಯ ಕ್ಷಾತ್ರ ಶಕ್ತಿಗಳನ್ನು ನಾಶ ಮಾಡಿ ಭಗವದ್ಭಕ್ತರಿಗೆ ರಕ್ಷಣೆ ನೀಡಲು ನೀನು ನಾನು ಭೂಮಿಗೆ ಬಂದಿದ್ದೇವೆ. ನಮ್ಮ ಮಹತ್ ಕಾರ್ಯವನ್ನು ನಡೆಸಲು ಈಗ ಅವಕಾಶ ದೊರೆತಿದೆ, ಅದನ್ನು ನಾವು ಮಾಡೋಣ. ಹೀಗೆ ಗಡಹದ ಅರಸನಾದ ದಶಾರ್ಹನ ಸಂತತಿಯವರಾದ ಕೃಷ್ಣ ಮತ್ತು ಬಲರಾಮರು ಜರಾಸಂಧನ ಸೈನ್ಯದ 13 ತಂಡಗಳನ್ನು ನಾಶ ಮಾಡಲು ನಿರ್ಧರಿಸಿದರು. ದಾರುಕನು ಸಾರಥಿಯಾಗಿದ್ದ ರಥದಲ್ಲಿ ಒಂದು ಸಣ್ಣ ಸೈನ್ಯದೊಡನೆ ಶಂಖಗಳ ನಾದದ ಮಧ್ಯೆ ಕೃಷ್ಣನು ಮಥುರಾನಗರದಿಂದ ಹೊರಕ್ಕೆ ಬಂದನು. ಕುತೂಹಲದ ಸಂಗತಿ ಎಂದರೆ ಇನ್ನೊಂದು ಪಕ್ಷಕ್ಕೆ ಇದಕ್ಕಿಂತ ಹೆಚ್ಚಿನ ಸೈನ್ಯ ಶಕ್ತಿ ಇದ್ದರೂ ಕೃಷ್ಣನ ಶಂಖದ ಧ್ವನಿಯನ್ನು ಕೇಳುತ್ತಲೇ ಅವರ ಹೃದಯಗಳು ನಡುಗಿದವು. ಜರಾಸಂಧನು ಬಲರಾಮ ಕೃಷ್ಣರಿಬ್ಬರನ್ನೂ ನೋಡಿದಾಗ ಅವನಿಗೆ ಸ್ವಲ್ಪ ಕರುಣೆಯುಂಟಾಯಿತು. ಏಕೆಂದರೆ ಅವರಿಬ್ಬರೂ ಬಾಂಧವ್ಯದಲ್ಲಿ ಅವನ ಮೊಮ್ಮಕ್ಕಳು. ಅವನು ನಿರ್ದಿಷ್ಟವಾಗಿ ಕೃಷ್ಣನನ್ನು ಪುರುಷಾಧಮ ಅತ್ಯಂತ ನೀಚ ಮನುಷ್ಯ ಎಂದು ಸಂಬೋಧಿಸಿದನು. ವಾಸ್ತವವಾಗಿ ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಕೃಷ್ಣನನ್ನು ಪುರುಷೋತ್ತಮ ಅತ್ಯಂತ ಶ್ರೇಷ್ಠ ಮನುಷ್ಯ ಎಂದು ಕರೆಯಲಾಗಿದೆ. ವಾಸ್ತವವಾಗಿ ಕೃಷ್ಣನನ್ನು ಪುರುಷೋತ್ತಮ ಎಂದು ಕರೆಯುವುದು ಜರಾಸಂಧನ ಉದ್ದೇಶವಾಗಿರಲಿಲ್ಲ. ಪುರುಷಾಧಮ ಎನ್ನುವ ಪದದ ನಿಜವಾದ ಅರ್ಥ ಇತರ ಎಲ್ಲರೂ ಕೆಳಕ್ಕೆ ಹೋಗುವಂತೆ ಮಾಡುವವನು ಎಂದು ವಿದ್ವಾಂಸರು ತೀರ್ಮಾನಿಸಿದ್ದಾರೆ. ವಾಸ್ತವವಾಗಿ ಯಾರೂ ದೇವೋತ್ತಮ ಪರಮ ಪುರುಷನಿಗೆ ಸಮನಾಗಲಾರರು, ಅವನನ್ನು ಮೀರಿಸಲಾರರು. ಜರಾಸಂಧನು ಕೃಷ್ಣ ಬಲರಾಮರಂತಹ ಬಾಲಕರ ಜೊತೆಗೆ ಯುದ್ಧ ಮಾಡುವುದು ನನಗೆ ದೊಡ್ಡ ಅವಮಾನ ಎಂದು ಹೇಳಿದನು. ಕಂಸನನ್ನು ಕೃಷ್ಣನು ಕೊಂದಿದ್ದುದರಿಂದ ಜರಾಸಂಧನು ಅವನನ್ನು ತನ್ನ ಸ್ವಂತ ಬಂಧುಗಳ ಸಂಹಾರಕ ಎಂದು ಸಂಬೋಧಿಸಿದನು. ಕಂಸನು ಎಷ್ಟೋ ಮಂದಿ ತನ್ನ ಸೋದರಳಿಯಂದಿರನ್ನು ಕೊಂದಿದ್ದನು, ಆದರೆ ಜರಾಸಂಧನು ಅದನ್ನು ಗಮನಿಸಲಿಲ್ಲ. ಆದರೆ ಕೃಷ್ಣನು ತನ್ನ ಸೋದರ ಮಾವ ಕಂಸನನ್ನು ಕೊಂದನೆಂದು ಜರಾಸಂಧನು ಆಕ್ಷೇಪಿಸಲು ಪ್ರಯತ್ನಿಸಿದನು. ರಾಕ್ಷಸರ ನಡತೆಯೇ ಹೀಗೆ. ರಾಕ್ಷಸರು ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸುವುದಿಲ್ಲ, ಆದರೆ ತಮ್ಮ ಸ್ನೇಹಿತರ ತಪ್ಪುಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಕೃಷ್ಣನು ಕ್ಷತ್ರಿಯನೂ ಅಲ್ಲ ಎಂದು ಜರಾಸಂಧನು ಆಕ್ಷೇಪಿಸಿದನು. ಅವನು ನಂದ ಮಹಾರಾಜನ ಪಾಲನೆಯಲ್ಲಿದ್ದುದರಿಂದ ಕೃಷ್ಣನು ಕ್ಷತ್ರಿಯನಾಗಿರಲಿಲ್ಲ, ಅವನೊಬ್ಬ ವೈಶ್ಯ. ವೈಶ್ಯರಿಗೆ ಸಾಮಾನ್ಯವಾಗಿ ಗುಪ್ತರು ಎಂದು ಹೆಸರು. ಗುಪ್ತ ಎನ್ನುವ ಪದಕ್ಕೆ ಬಚ್ಚಿಟ್ಟು ಕೊಡಿರುವುದು ಎಂದೂ ಅರ್ಥ. ಹೀಗೆ ನಂದ ಮಹಾರಾಜನು ಕೃಷ್ಣನನ್ನು ಬಚ್ಚಿಟ್ಟಿದ್ದನು ಮತ್ತು ಪಾಲನೆ ಮಾಡಿದನು. ಜರಾಸಂಧನು ಕೃಷ್ಣನಲ್ಲಿ 3 ದೋಷಗಳಿವೆ ಎಂದು ಆಕ್ಷೇಪಿಸಿದನು. ಅವನು ತನ್ನ ಸೋದರ ಮಾವನನ್ನು ಕೊಂದವನು, ಬಾಲ್ಯದಲ್ಲಿ ಬಚ್ಚಿಟ್ಟುಕೊಂಡಿದ್ದವನು ಮತ್ತು ಅವನು ಕ್ಷತ್ರಿಯನೂ ಅಲ್ಲ. ಆದುದರಿಂದ ಜರಾಸಂಧನು ಅವನೊಂದಿಗೆ ಯುದ್ಧ ಮಾಡುವುದು ಅವಮಾನ ಎಂದು ಭಾವಿಸಿದನು. ಅನಂತರ ಅವನು ಬಲರಾಮನ ಕಡೆಗೆ ತಿರುಗಿ ಹೀಗೆ ಹೇಳಿದನು, ಬಲರಾಮ, ನಿನಗೆ ಇಷ್ಟ ಬಂದರೆ ನೀನು ಅವನ ಜೊತೆ ಸೇರಿ ಯುದ್ಧ ಮಾಡಬಹುದು, ಮತ್ತು ನಿನಗೆ ತಾಳ್ಮೆ ಇದ್ದರೆ ನನ್ನ ಬಾಣಗಳು ನಿನ್ನನ್ನು ಕೊಲ್ಲುವವರೆಗೆ ಕಾದಿರಬಹುದು. ಹೀಗೆ ನೀನು ಸ್ವರ್ಗಕ್ಕೆ ಹೋಗಬಹುದು. ಯುದ್ಧ ಮಾಡುವುದರಿಂದ ಕ್ಷತ್ರಿಯನಿಗೆ 2 ಬಗೆಯಲ್ಲಿ ಲಾಭವಾಗಬಹುದು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಕ್ಷತ್ರಿಯನು ಯುದ್ಧದಲ್ಲಿ ಗೆದ್ದರೆ ತನ್ನ ವಿಜಯದ ಫಲವನ್ನು ಸವಿಯಬಹುದು. ಯುದ್ಧದಲ್ಲಿ ಅವನು ಸತ್ತರೂ ಅವನು ಸ್ವರ್ಗಲೋಕಕ್ಕೆ ಏರುತ್ತಾನೆ. ಜರಾಸಂಧನು ಈ ರೀತಿ ಮಾತನಾಡಿದುದನ್ನು ಕೇಳಿ ಕೃಷ್ಣನು ಹೀಗೆ ಉತ್ತರಿಸಿದನು, ಪ್ರೀತಿಯ ಅರಸ ಜರಾಸಂಧ, ವೀರರಾದವರು ಬಹಳ ಮಾತನಾಡುವುದಿಲ್ಲ, ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ನೀನು ಅತಿಯಾಗಿ ಮಾತನಾಡುತ್ತಿರುವುದರಿಂದ ಈ ಯುದ್ಧದಲ್ಲಿ ನಿನ್ನ ಸಾವು ನಿಶ್ಚಯ ಎಂದು ಕಾಣುತ್ತದೆ. ಇನ್ನು ನಿನ್ನ ಮಾತನ್ನು ಕೇಳುವುದು ನಮಗೆ ಬೇಕಿಲ್ಲ, ಏಕೆಂದರೆ ಸಾಯಲಿರುವವನ ಅಥವಾ ತುಂಬ ಸಂಕಟದಲ್ಲಿರುವವನ ಮಾತನ್ನು ಕೇಳಿ ಪ್ರಯೋಜನವಿಲ್ಲ. ಕೃಷ್ಣನ ಜೊತೆಗೆ ಯುದ್ಧ ಮಾಡಲು ಜರಾಸಂಧನು ಬಹುದೊಡ್ಡ ಸೈನ್ಯದೊಡನೆ ಅವನನ್ನು ಎಲ್ಲ ದಿಕ್ಕುಗಳಿಂದಲೂ ಸುತ್ತುವರಿದನು. ಧೂಳಿನಿಂದ ಸೂರ್ಯನೇ ಮುಚ್ಚಿಹೋದಂತೆ ಭಾಸವಾಯಿತು. ಹಾಗೆಯೇ ಪರಮ ಭಾಸ್ಕರನಾದ ಕೃಷ್ಣನು ಜರಾಸಂಧನ ಸೈನ್ಯದಿಂದ ಸುತ್ತುವರಿಯಲ್ಪಟ್ಟನು. ಕೃಷ್ಣ ಬಲರಾಮರ ರಥಗಳಿಗೆ ಗರುಡ ಮತ್ತು ತಾಳೆ ಮರಗಳ ಚಿತ್ರಗಳಿದ್ದವು. ಈ ಅದ್ಭುತ ಹೋರಾಟವನ್ನು ನೋಡಲು ಮಥುರೆಯ ಸ್ತ್ರೀಯರೆಲ್ಲ ಮನೆಗಳ ಮತ್ತು ಅರಮನೆಗಳ ಉಪ್ಪರಿಗೆಗಳಲ್ಲಿ ಮತ್ತು ಬಾಗಿಲುಗಳಲ್ಲಿ ನಿಂತಿದ್ದರು. ಆದರೆ ಜರಾಸಂಧನ ಸೈನ್ಯವು ಕೃಷ್ಣನನ್ನು ಸುತ್ತುವರಿದಾಗ ಅವರಿಗೆ ಎಷ್ಟು ಭಯವಾಯಿತೆಂದರೆ ಕೆಲವರು ಮೂರ್ಛೆ ಹೋದರು. ಜರಾಸಂಧನ ಸೈನ್ಯವು ತನ್ನ ಮೇಲೆ ಎರಗುತ್ತಿದ್ದುದನ್ನು ಕೃಷ್ಣನು ನೋಡಿದನು. ಅವನ ಸಣ್ಣ ಸೈನ್ಯದ ಸೈನಿಕರನ್ನು ಅವರು ಸಂಕಟಪಡಿಸುತ್ತಿದ್ದರು. ಆದುದರಿಂದ ಕೃಷ್ಣನು ಕೂಡಲೇ ಸಾರಂಗ ಎನ್ನುವ ತನ್ನ ಧನುಸ್ಸನ್ನು ಎತ್ತಿಕೊಂಡನು. ಅವನು ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಹೆದೆಯೇರಿಸಿ ಅವುಗಳನ್ನು ಶತ್ರುಗಳ ಮೇಲೆ ಬಿಟ್ಟನು. ಅವನ ಗುರಿ ಎಷ್ಟು ಖಚಿತವಾಗಿತ್ತೆಂದರೆ ಜರಾಸಂಧನ ಕುದುರೆಗಳು, ಆನೆಗಳು ಮತ್ತು ಕಾಲಾಳುಗಳು ಬೇಗನೆ ಸತ್ತರು. ತಡೆಯಿಲ್ಲದೆ ಪುಂಖಾನುಪುಂಖವಾಗಿ ಬರುತ್ತಿದ್ದ ಕೃಷ್ಣನ ಬಾಣಗಳು ಜರಾಸಂಧನ ಸೈನ್ಯವನ್ನು ನಾಶಗೊಳಿಸುತ್ತಿದ್ದ ದೃಶ್ಯವು ಧಗಧಗಿಸುವ ಉರಿಯ ಮಾರುತದಂತೆ ಕಾಣುತ್ತಿದ್ದಿತು. ಕೃಷ್ಣನು ಬಾಣಗಳನ್ನು ಬಿಟ್ಟಂತೆ ಕ್ರಮೇಣ ಆನೆಗಳ ತಲೆಗಳು ಕತ್ತರಿಸಿ ಆನೆಗಳು ನೆಲಕ್ಕುರುಳಿದವು. ಹಾಗೆಯೇ ಕುದುರೆಗಳು ಬಿದ್ದವು. ರಥಗಳು ತಮ್ಮ ಧ್ವಜಗಳೊಂದಿಗೆ ಉರುಳಿದವು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಕಾಲಾಳುಗಳು ರಣಭೂಮಿಯಲ್ಲಿ ಬಿದ್ದರು. ಸಾರಥಿಗಳು ಮತ್ತು ರಥಗಳಲ್ಲಿದ್ದ ಯೋಧರು ಸಾವನ್ನಪ್ಪಿದರು. ಅವರ ತಲೆಗಳು, ಕೈಗಳು ಮತ್ತು ಕಾಲುಗಳು ಕತ್ತರಿಸಿ ಹೋದವು. ಹೀಗೆ ಸಾವಿರಾರು ಕುದುರೆಗಳು ಮತ್ತು ಆನೆಗಳು ಸತ್ತವು. ಅವುಗಳ ರಕ್ತವು ನದಿಯಂತೆ ಹರಿಯಿತು. ಈ ನದಿಯಲ್ಲಿ ಯೋಧರ ಕತ್ತರಿಸಿದ ಕೈಗಳು ಹಾವುಗಳಂತೆ ಕಂಡವು, ಅವರ ತಲೆಗಳು ಆಮೆಗಳಂತೆ ಕಂಡವು ಮತ್ತು ಆನೆಗಳ ದೇಹಗಳು ಸಣ್ಣ ದ್ವೀಪಗಳಂತೆ ಕಂಡವು, ಸತ್ತ ಕುದುರೆಗಳು ಶಾರ್ಕ್ಗಳಂತೆ ಕಂಡವು. ಪರಮ ಸಂಕಲ್ಪದ ವ್ಯವಸ್ಥೆಯಿಂದ ಆ ಮಹಾರಕ್ತ ನದಿಯು ಸಾಮಾನು ಸರಂಜಾಮುಗಳಿಂದ ತುಂಬಿ ಹೋಯಿತು. ಕಾಲಾಳುಗಳ ಕೈಗಳು ಮತ್ತು ತಲೆಗಳು ತೇಲಾಡುತ್ತಿರುವ ಸಮುದ್ರದ ಜೊಂಡಿನಂತೆ ಕಂಡವು. ಯೋಧರ ಬಿಲ್ಲುಗಳು ತೇಲಾಡುತ್ತಿದ್ದು ನದಿಯ ಅಲೆಗಳಂತೆ ಕಂಡವು. ಸಿಪಾಯಿಗಳು ಮತ್ತು ಸೇನಾನಾಯಕರ ದೇಹಗಳ ಒಡವೆಗಳು ರಕ್ತದ ನದಿಯಲ್ಲಿ ಸಾಗಿ ಹೋಗುತ್ತಿದ್ದ ಸಣ್ಣ ಕಲ್ಲುಗಳಂತೆ ತೋರಿದವು. ಸಂಕರ್ಷಣನೆಂದು ಹೆಸರಿರುವ ಬಲರಾಮನು ತನ್ನ ಗದೆಯಿಂದ ಹೇಗೆ ಯುದ್ಧ ಮಾಡಿದನೆಂದರೆ ಕೃಷ್ಣನು ಸೃಷ್ಟಿಸಿದ ರಕ್ತದ ನದಿಗೆ ಪ್ರವಾಹ ಬಂದಿತು. ಆ ಘೋರ ದೃಶ್ಯವನ್ನು ಕಂಡು ಹೇಡಿಗಳಿಗೆ ಭಯವಾಯಿತು. ವೀರರಾದವರು ಅಣ್ಣ ತಮ್ಮಂದಿರ ಪರಾಕ್ರಮವನ್ನು ತಮ್ಮ ತಮ್ಮಲ್ಲಿಯೇ ಸಂತೋಷದಿಂದ ಹೊಗಳುತ್ತಿದ್ದರು. ಜರಾಸಂಧನೊಂದಿಗೆ ಒಂದು ಸೇನಾ ಸಮುದ್ರವೇ ಇದ್ದರೂ ಕೃಷ್ಣ ಬಲರಾಮರು ಯುದ್ಧ ಮಾಡಿದ ರೀತಿಯಿಂದ ಇಡೀ ಸನ್ನಿವೇಶವು ಒಂದು ಘೋರವಾದ ದೃಶ್ಯವಾಯಿತು. ಅದು ಸಾಮಾನ್ಯವಾದ ಯುದ್ಧವನ್ನು ಬಹುವಾಗಿ ಮೀರಿದುದು. ಸಾಮಾನ್ಯ ಮನಸ್ಸಿನವರು ಇದು ಹೇಗೆ ಸಾಧ್ಯ ಎಂದು ಕಲ್ಪಿಸಿಕೊಳ್ಳಲಾರರು. ಆದರೆ ಈ ಆಗು ಹೋಗುಗಳನ್ನು ದೇವೋತ್ತಮ ಪರಮಪುರುಷನ ಲೀಲೆಗಳೆಂದು ಒಪ್ಪಿಕೊಂಡು ದೇವೋತ್ತಮ ಪರಮಪುರುಷನಿಗೆ ಎಲ್ಲವೂ ಸಾಧ್ಯ ಎಂದು ಒಪ್ಪಿಕೊಂಡಾಗ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ದೇವೋತ್ತಮ ಪರಮಪುರುಷನು ತನ್ನ ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ. ಶತ್ರುವಿನೊಡನೆ ಹೋರಾಡುವಾಗ ಕ್ರೂರ ವಿನಾಶದ ಇಂತಹ ದೃಶ್ಯವನ್ನು ಸೃಷ್ಟಿಸುವುದು ಅಷ್ಟೇನೂ ಆಶ್ಚರ್ಯಕರವಲ್ಲ. ಆದರೂ ಕೃಷ್ಣ ಬಲರಾಮರು ಜರಾಸಂಧನೊಡನೆ ಸಾಮಾನ್ಯ ಮನುಷ್ಯರಂತೆ ಯುದ್ಧ ಮಾಡುತ್ತಿದ್ದುದರಿಂದ ಅಲ್ಲಿ ನಡೆದದ್ದು ಆಶ್ಚರ್ಯಕರವಾಗಿ ಕಂಡಿತು. ಜರಾಸಂಧನ ಸೈನಿಕರೆಲ್ಲ ಸತ್ತರು, ಜೀವಂತವಾಗಿ ಉಳಿದವನು ಅವನೊಬ್ಬನೇ. ಆಗ ಅವನಿಗೆ ಮನಸ್ಸು ಬಹುಮಂಕಾಯಿತು. ವಿಶೇಷ ಬಲದಿಂದ ಒಂದು ಆನೆಯು ಇನ್ನೊಂದು ಆನೆಯನ್ನು ಹಿಡಿಯುವಂತೆ ಬಲರಾಮನು ಅವನನ್ನು ಬಂಧಿಸಿದನು. ಆದರೆ ಬಲರಾಮನು ವರುಣನ ಹಗ್ಗದಿಂದ ಮತ್ತು ಇತರ ಸಾಮಾನ್ಯ ಹಗ್ಗಗಳಿಂದ ಅವನನ್ನು ಬಿಗಿಯುತ್ತಿದ್ದಂತೆ ಭವಿಷ್ಯಕ್ಕಾಗಿ ಇನ್ನೂ ದೊಡ್ಡ ಯೋಜನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಕೃಷ್ಣನು ಅವನನ್ನು ಬಂಧಿಸದಂತೆ ಹೇಳಿದನು. ಅನಂತರ ಕೃಷ್ಣನು ಜರಾಸಂಧನನ್ನು ಬಿಡುಗಡೆ ಮಾಡಿದನು. ಮಹಾಪರಾಕ್ರಮಶಾಲಿಯಾದ ಜರಾಸಂಧನಿಗೆ ತುಂಬಾ ನಾಚಿಕೆಯಾಯಿತು. ತಾನು ರಾಜನಾಗಿ ಮುಂದುವರಿಯದೆ ಅರಸರ ವರ್ಗದಲ್ಲಿ ತನ್ನ ಸ್ಥಾನ ಬಿಟ್ಟು ಕಾಡಿಗೆ ಹೋಗಿ ಧ್ಯಾನವನ್ನೂ ಕಠಿಣ ತಪಸ್ಸನ್ನೂ ಕೈಗೊಳ್ಳುವುದಾಗಿ ಅವನು ನಿಶ್ಚಯಿಸಿದನು. ಇತರ ಅರಸು ಮಿತ್ರರೊಂದಿಗೆ ಅವನು ಹಿಂದಿರುಗುತ್ತಿದ್ದಾಗ ಅವರು ಅವನಿಗೆ ಸಿಂಹಾಸನ ತ್ಯಾಗವನ್ನು ಮಾಡದೆ ಸ್ವಲ್ಪ ಕಾಲದಲ್ಲಿಯೇ ಕೃಷ್ಣನೊಂದಿಗೆ ಹೋರಾಡಲು ಶಕ್ತಿಯನ್ನು ಪಡೆದುಕೊಳ್ಳುವಂತೆ ಉಪದೇಶ ಮಾಡಿದರು. ಸಾಮಾನ್ಯವಾಗಿ ಯದುವಂಶದ ರಾಜರು ಅವನನ್ನು ಸೋಲಿಸುವಷ್ಟು ಬಲಶಾಲಿಗಳಲ್ಲ. ಅವನ ಸೋಲಿಗೆ ದುರದೃಷ್ಟವೇ ಕಾರಣ ಎಂದು ಜರಾಸಂಧನ ಅರಸು ಮಿತ್ರರು ಬೋಧಿಸಿದರು. ಅವರು ಅರಸ ಜರಾಸಂಧನನ್ನು ಹುರಿದುಂಬಿಸಿದರು. ಅವನು ಯುದ್ಧ ಮಾಡಿದ ರೀತಿ ವೀರೋಚಿತವಾದದ್ದು. ಅವನು ತನ್ನ ಸೋಲನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು, ಏಕೆಂದರೆ ಅದು ಅವನು ಹಿಂದೆ ಮಾಡಿದ ತಪ್ಪುಗಳ ಫಲ. ಅವನು ಯುದ್ಧ ಮಾಡುವ ರೀತಿಯಲ್ಲಿ ಏನೂ ದೋಷವಿಲ್ಲ ಎಂದು ಅವನಿಗೆ ಹೇಳಿದರು. ಹೀಗೆ ಮಗಧ ರಾಜ್ಯದ ಅರಸನಾದ ಜರಾಸಂಧನಿಗೆ ತನ್ನ ಬಲವನ್ನೆಲ್ಲ ಕಳೆದುಕೊಂಡು ತನ್ನ ಬಂಧನ ಮತ್ತು ಅನಂತರದ ಬಿಡುಗಡೆಗಳಿಂದ ಅಪಮಾನಿತನಾಗಿ ತನ್ನ ರಾಜ್ಯಕ್ಕೆ ಹಿಂದಿರುಗುವುದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ. ಹೀಗೆ ಶ್ರೀಕೃಷ್ಣನು ಜರಾಸಂಧನ ಸೈನಿಕರನ್ನು ಸೋಲಿಸಿದನು. ಜರಾಸಂಧನ ಸೈನ್ಯದೊಡನೆ ಕೃಷ್ಣನ ಸೈನ್ಯವನ್ನು ಹೋಲಿಸಿದರೆ ಅದು ಬಹು ಪುಟ್ಟದಾಗಿದ್ದರೂ ಅವನ ಬಲದಲ್ಲಿ ಸಾಸಿವೆಯಷ್ಟೂ ಕಡಿಮೆಯಾಗಲಿಲ್ಲ. ಆದರೆ ಜರಾಸಂಧನ ಎಲ್ಲ ಸೈನಿಕರೂ ಸತ್ತರು. ಆಗ ಸ್ವರ್ಗಲೋಕದ ನಿವಾಸಿಗಳು ಬಹು ಸಂತೋಷಪಟ್ಟರು ಮತ್ತು ಪ್ರಭುವನ್ನು ಸ್ತುತಿಸಿ ನಾಮ ಸಂಕೀರ್ತನೆಯನ್ನು ಮಾಡಿ ಹೂವಿನ ಮಳೆಗರೆದು ತಮ್ಮ ಗೌರವವನ್ನು ತೋರಿಸಿದರು. ಅವನ ವಿಜಯವನ್ನು ಕಂಡು ಬಹುಮೆಚ್ಚಿಕೊಂಡರು. ಜರಾಸಂಧನು ತನ್ನ ರಾಜ್ಯಕ್ಕೆ ಹಿಂದಿರುಗಿದನು. ಮಥುರೆಗೆ ತಕ್ಷಣದ ಆಕ್ರಮಣದ ವಿಪತ್ತು ತಪ್ಪಿತು. ಮಥುರೆಯ ಜನರು ಸೂತರು ಮಾಗಧರು ಇಂತಹ ವೃತ್ತಿನಿರತ ಗಾಯಕರನ್ನು ಒಳ್ಳೆಯ ಹಾಡುಗಳನ್ನು ರಚಿಸಬಲ್ಲ ಕವಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಅವರು ಕೃಷ್ಣನ ವಿಜಯದ ವೈಭವವನ್ನು ಸಂಕೀರ್ತನೆ ಮಾಡಲು ಪ್ರಾರಂಭಿಸಿದರು. ವಿಜಯದ ನಂತರ ಕೃಷ್ಣನು ನಗರವನ್ನು ಪ್ರವೇಶಿಸಿದಾಗ ಕಹಳೆಗಳು ಶಂಖಗಳು ಮತ್ತು ನಗಾರಿಗಳು ಮೊಳಗಿದವು. ಬೇರಿ ತೂರ್ಯ ವೀಣೆ ಕೊಳಲು ಮತ್ತು ಮೃದಂಗಗಳಂತಹ ಹಲವಾರು ಸಂಗೀತ ವಾದ್ಯಗಳ ನಾದಗಳು ಸೇರಿ ಅವನಿಗೆ ಸುಂದರವಾದ ಸ್ವಾಗತವಾಯಿತು. ಕೃಷ್ಣನು ಪ್ರವೇಶಿಸುತ್ತಿರುವಾಗ ಇಡೀ ನಗರವನ್ನು ಸ್ವಚ್ಛಗೊಳಿಸಿದರು. ಎಲ್ಲ ಹಾದಿ ಬೀದಿಗಳಿಗೆ ನೀರನ್ನು ಚಿಮುಕಿಸಿದರು. ಸಂಭ್ರಮದಲ್ಲಿದ್ದ ನಿವಾಸಿಗಳು ತಮ್ಮ ಮನೆಗಳನ್ನು ರಸ್ತೆಗಳನ್ನು ಮತ್ತು ಅಂಗಡಿಗಳನ್ನು ತೊಳೆದು ತೋರಣಗಳಿಂದ ಅಲಂಕರಿಸಿದರು. ಬ್ರಾಹ್ಮಣರು ಹಲವಾರು ಸ್ಥಳಗಳಲ್ಲಿ ವೇದ ಮಂತ್ರಗಳನ್ನು ಜಪ ಮಾಡಿದರು. ಜನರು ರಸ್ತೆಗಳ ಸಂಧಿಗಳನ್ನು, ಬಾಗಿಲುಗಳನ್ನು, ಓಣಿಗಳನ್ನು, ಬೀದಿಗಳನ್ನು ನಿರ್ಮಿಸಿದರು. ಸುಂದರವಾಗಿ ಅಲಂಕಾರವಾಗಿದ್ದ ಮತ್ತು ಹಬ್ಬದ ವಾತಾವರಣವಿದ್ದ ಮಥುರಾ ನಗರಿಯನ್ನು ಕೃಷ್ಣನು ಪ್ರವೇಶಿಸುತ್ತಿದ್ದಾಗ ಉತ್ಸವವನ್ನು ಇನ್ನೂ ಮಂಗಳಕರವನ್ನಾಗಿ ಮಾಡಲು ಮಥುರೆಯ ಸ್ತ್ರೀಯರು, ಬಾಲಕಿಯರು ಬಗೆ ಬಗೆಯ ಹೂಮಾಲೆಗಳನ್ನು ಮಾಡಿದರು. ವಿಜಯೋತ್ಸವವನ್ನು ಇನ್ನೂ ಮಂಗಳಕರವನ್ನಾಗಿ ಮಾಡಲು ವೈದಿಕ ಪದ್ಧತಿಯಂತೆ ಹೊಸ ಹಸಿರು ಹುಲ್ಲಿನ ಜೊತೆಗೆ ಬೆರೆತ ಮೊಸರನ್ನು ತೆಗೆದುಕೊಂಡು ಅದನ್ನು ಅಲ್ಲಲ್ಲಿ ಪ್ರೋಕ್ಷಣೆ ಮಾಡಿದರು. ಕೃಷ್ಣನು ಬೀದಿಗಳಲ್ಲಿ ಸಾಗಿ ಹೋದಾಗ ಶ್ರೀಮಂತ ಮಹಿಳೆಯರು, ಇತರ ಮಹಿಳೆಯರು ಅವನತ್ತ ಬಹು ಪ್ರೀತಿಯಿಂದ ನೋಡಿದರು. ಕೃಷ್ಣ ಬಲರಾಮರು ರಣಭೂಮಿಯಲ್ಲಿ ಎಚ್ಚರಿಕೆಯಿಂದ ಸಂಗ್ರಹಿಸಿದ ಶತ್ರುಗಳ ಹಲವಾರು ಬಗೆಯ ವಸ್ತುಗಳು ಮತ್ತು ಒಡವೆಗಳನ್ನು ತಂದು ರಾಜ ಉಗ್ರಸೇನನಿಗೆ ಅರ್ಪಿಸಿದರು. ಆ ಕಾಲದಲ್ಲಿ ಉಗ್ರಸೇನನು ಯದುವಂಶದ ರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದುದರಿಂದ ಹೀಗೆ ಕೃಷ್ಣನು ತನ್ನ ತಾತನಿಗೆ ಗೌರವವನ್ನು ಅರ್ಪಿಸಿದನು. ಮಗಧದ ದೊರೆಯಾದ ಜರಾಸಂಧನು ಮಥುರೆಗೆ ಒಂದು ಬಾರಿಯಲ್ಲ 17 ಬಾರಿ ಮುತ್ತಿಗೆ ಹಾಕಿದನು. ಪ್ರತಿ ಬಾರಿಯೂ ಅಷ್ಟೇ ಗಾತ್ರದ ಸೈನ್ಯವನ್ನು ತೆಗೆದುಕೊಂಡು ಬಂದು ಅದೇ ರೀತಿ ಮುತ್ತಿಗೆ ಹಾಕಿದನು. ಪ್ರತಿ ಬಾರಿಯೂ ಅವನಿಗೆ ಸೋಲಾಯಿತು. ಕೃಷ್ಣನು ಅವನ ಸೈನಿಕರನ್ನು ಕೊಂದನು ಮತ್ತು ಪ್ರತಿ ಬಾರಿಯೂ ಜರಾಸಂಧನು ಇದೇ ರೀತಿ ನಿರಾಶನಾಗಿ ಹಿಂದಿರುಗಬೇಕಾಯಿತು. ಪ್ರತಿ ಬಾರಿಯೂ ಯದುವಂಶದ ರಾಜವರ್ಗದವರು ಇದೇ ರೀತಿಯಲ್ಲಿ ಜರಾಸಂಧನನ್ನು ಬಂಧಿಸಿ ಅವನಿಗೆ ಅವಮಾನವಾಗುವ ರೀತಿಯಲ್ಲಿ ಬಿಡುಗಡೆ ಮಾಡುತ್ತಿದ್ದರು. ಜರಾಸಂಧನು ಪ್ರತಿ ಬಾರಿಯೂ ನಾಚಿಕೆಗೆಟ್ಟು ಮನೆ ಸೇರುತ್ತಿದ್ದನು. ಇಂತಹ ಒಂದು ಮುತ್ತಿಗೆ ಹಾಕಲು ಜರಾಸಂಧನು ಪ್ರಯತ್ನಿಸುತ್ತಿದ್ದಾಗ ಮಥುರೆಯ ದಕ್ಷಿಣದಲ್ಲಿ ಇದ್ದ ಯವನರ ರಾಜನೊಬ್ಬನು ಮಥುರೆಯ ಐಶ್ವರ್ಯದಿಂದ ಆಕರ್ಷಿತನಾಗಿ ನಗರದ ಮೇಲೆ ಆಕ್ರಮಣ ಮಾಡಿದನು. ಕಾಲಯವನನೆಂಬ ಈ ಯವನರಾಜನು ಮುತ್ತಿಗೆ ಹಾಕುವಂತೆ ನಾರದರು ಪ್ರೇರೇಪಿಸಿದರು ಎಂದು ಹೇಳುತ್ತಾರೆ. ಈ ಕಥೆಯನ್ನು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಒಮ್ಮೆ ಯದುವಂಶದ ಪುರೋಹಿತರಾದ ಗರ್ಗಮುನಿಯನ್ನು ಅವರ ಭಾವನು ಮೂದಲಿಸಿದನು. ಯದುವಂಶದ ರಾಜರು ಈ ಮೂದಲಿಕೆಯನ್ನು ಕೇಳಿದಾಗ ಅವನನ್ನು ನೋಡಿ ನಕ್ಕರು. ಗರ್ಗಮುನಿಗೆ ಯದುಕುಲದ ಅರಸರ ಮೇಲೆ ಕೋಪ ಬಂದಿತು. ಯದುವಂಶಕ್ಕೆ ಭಯವನ್ನುಂಟು ಮಾಡಬಲ್ಲ ಮಗನನ್ನು ತಾನು ಪಡೆಯುವನೆಂದು ತೀರ್ಮಾನಿಸಿ ಅವನು ಶಿವನನ್ನು ಸಂತೋಷಗೊಳಿಸಿ ಒಬ್ಬ ಮಗನನ್ನು ಪಡೆಯುವ ವರವನ್ನು ಗಳಿಸಿಕೊಂಡನು. ಅವನಿಗೆ ಒಬ್ಬ ಯವನರಾಜನ ಹೆಂಡತಿಯಲ್ಲಿ ಈ ಮಗ ಕಾಲಯವನನ್ನು ಹುಟ್ಟಿದನು. ಕಾಲಯವನನು ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿಗಳಾದ ರಾಜರು ಯಾರು ಎಂದು ನಾರದರನ್ನು ಕೇಳಿದನು. ಯದುವಂಶದ ಅರಸರು ಅತ್ಯಂತ ಬಲಶಾಲಿಗಳೆಂದು ನಾರದರು ಹೇಳಿದರು. ನಾರದರಿಂದ ಈ ವಿಷಯವನ್ನು ತಿಳಿದುಕೊಂಡು ಕಾಲಯವನನು ಜರಾಸಂಧನು ಮಥುರೆಗೆ 18ನೆಯ ಬಾರಿ ಆಕ್ರಮಣ ಮಾಡಲು ಪ್ರಯತ್ನಿಸಿದಾಗಲೇ ತಾನೂ ಮುತ್ತಿಗೆ ಹಾಕಿದನು. ತನಗೆ ಯೋಗ್ಯ ವಿರೋಧಿಯಾಗಬಲ್ಲ ರಾಜನ ಮೇಲೆ ಯುದ್ಧ ಮಾಡಲು ಕಾಲಯವನನು ಬಹಳ ಕಾತರನಾಗಿದ್ದನು. ಆದರೆ ಅಂತಹ ರಾಜರು ಅವನ ಕಣ್ಣಿಗೆ ಬಿದ್ದಿರಲಿಲ್ಲ. ನಾರದರಿಂದ ಮುತ್ತಿಗೆಯ ವಿಷಯವನ್ನು ಕೇಳಿ ಈ ನಗರವನ್ನು ಮುತ್ತುವುದು ಬುದ್ಧಿವಂತಿಕೆ ಎಂದು ಅವನು ಯೋಚಿಸಿದನು. ಅವನು ಮಥುರೆಗೆ ಮುತ್ತಿಗೆ ಹಾಕಿದಾಗ 3 ಕೋಟಿ ಮಂದಿ ಯವನ ಸೈನಿಕರನ್ನು ಕರೆದುಕೊಂಡು ಬಂದನು. ಮಥುರೆಯನ್ನು ಹೀಗೆ ಮುತ್ತಿಗೆ ಹಾಕಿದಾಗ ಇಬ್ಬರು ಭಯಕಾರಕ ಶತ್ರುಗಳಾದ ಜರಾಸಂಧ ಮತ್ತು ಕಾಲಯವನರಿಂದ ಬೆದರಿಕೆಗೆ ಒಳಗಾಗಿ ಯದುವಂಶದವರು ಎಷ್ಟು ಸಂಕಟಕ್ಕೆ ಸಿಲುಕಿದ್ದಾರೆ ಎಂದು ಕೃಷ್ಣನು ಯೋಚಿಸಿದನು. ಬಹು ಸ್ವಲ್ಪ ಕಾಲ ಮಾತ್ರ ಉಳಿದಿತ್ತು. ಕಾಲಯವನನು ಆಗಲೇ ಮಥುರೆಯನ್ನು ಎಲ್ಲ ಕಡೆಗಳಿಂದ ಮುತ್ತುತ್ತಿದ್ದನು. ಹಿಂದಿನ 17 ಪ್ರಯತ್ನಗಳಲ್ಲಿ ಅವನು ತಂದ ಸೈನ್ಯದಷ್ಟೇ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಜರಾಸಂಧನು ಮರುದಿನ ಬರುವನೆಂದು ನಿರೀಕ್ಷಣೆಯಿತ್ತು. ಮಥುರೆಯನ್ನು ಕಾಲಯವನನ್ನು ಮುತ್ತಿದಾಗ ಜರಾಸಂಧನು ಮಥುರೆಯನ್ನು ವಶಪಡಿಸಿಕೊಳ್ಳಲು ಅದೇ ಅವಕಾಶವನ್ನು ಬಳಸಿಕೊಳ್ಳುವನೆಂದು ಕೃಷ್ಣನಿಗೆ ಖಂಡಿತವಾಗಿತ್ತು. ಆದುದರಿಂದ ಅವನು ಮಥುರೆಯ ಆಯಾಕಟ್ಟಿನ ಸ್ಥಳಗಳನ್ನು ರಕ್ಷಿಸಲು ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬುದ್ಧಿವಂತಿಕೆ ಎಂದು ಯೋಚಿಸಿದನು. ಕೃಷ್ಣ ಬಲರಾಮರು ಒಂದು ಸ್ಥಳದಲ್ಲಿ ಕಾಲಯವನನೊಂದಿಗೆ ಹೋರಾಡುವುದರಲ್ಲಿ ನಿರತನಾಗಿದ್ದಾಗ ಇಡೀ ಯಾದವ ಕುಟುಂಬದ ಮೇಲೆ ಆಕ್ರಮಣ ಮಾಡಿ ಮುಯ್ಯಿ ತೀರಿಸಿಕೊಳ್ಳಲು ಜರಾಸಂಧನು ಮತ್ತೊಂದು ಸ್ಥಳಕ್ಕೆ ಬರಬಹುದು. ಜರಾಸಂಧನು ಬಹಳ ಪ್ರಬಲನು. 17 ಬಾರಿ ಸೋತಿದ್ದುದರಿಂದ ಅವನು ಮುಯ್ಯಿ ತೀರಿಸಿಕೊಳ್ಳಲು ಯಾದವ ಕುಟುಂಬದವರನ್ನು ಕೊಲ್ಲಬಹುದಾಗಿತ್ತು ಅಥವಾ ಅವರನ್ನು ಸೆರೆ ಹಿಡಿದು ತನ್ನ ರಾಜ್ಯಕ್ಕೆ ಕರೆದೊಯ್ಯಬಹುದಾಗಿತ್ತು. ಆದುದರಿಂದ ಕೃಷ್ಣನು ಮನುಷ್ಯರಾಗಲಿ ರಾಕ್ಷಸರಾಗಲಿ ಎರಡು ಕಾಲಿನ ಯಾವ ಪ್ರಾಣಿಯೂ ಪ್ರವೇಶಿಸಲು ಸಾಧ್ಯವಿಲ್ಲದಂತಹ ಬಹುಗಟ್ಟಿಯಾದ ಕೋಟೆಯನ್ನು ನಿರ್ಮಿಸಲು ತೀರ್ಮಾನಿಸಿದನು. ತಾನು ಅನಿರ್ಬಂಧಿತನಾಗಿ ಶತ್ರುವಿನೊಡನೆ ಹೋರಾಡಲು ಸಾಧ್ಯವಾಗುವಂತೆ ತನ್ನ ಬಂಧುಗಳನ್ನು ಕೋಟೆಯಲ್ಲಿಡಲು ನಿಶ್ಚಯಿಸಿದನು. ಹಿಂದೆ ದ್ವಾರಕೆಯು ಮಥುರಾ ರಾಜ್ಯದ ಭಾಗವಾಗಿದ್ದಂತೆ ತೋರುತ್ತದೆ, ಏಕೆಂದರೆ ಕೃಷ್ಣನು ಸಮುದ್ರದ ಮಧ್ಯೆ ಕೋಟೆಯನ್ನು ನಿರ್ಮಿಸಿದನೆಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಕೃಷ್ಣನು ನಿರ್ಮಿಸಿದ ಕೋಟೆಯ ಅವಶೇಷಗಳು ಈಗಲೂ ದ್ವಾರಕಾ ಕೊಲ್ಲಿಯಲ್ಲಿವೆ. ಕೃಷ್ಣನು 96 ಚದರ ಮೈಲಿಗಳನ್ನು ಒಳಗೊಂಡ ಒಂದು ಬಹುಬಲವಾದ ಗೋಡೆಯನ್ನು ಮೊಟ್ಟ ಮೊದಲು ಕಟ್ಟಿಸಿದನು. ಗೋಡೆಯು ಸಮುದ್ರದೊಳಗಿತ್ತು. ಅದು ಅದ್ಭುತವಾಗಿತ್ತು. ವಿಶ್ವಕರ್ಮನು ಅದನ್ನು ಯೋಜಿಸಿ ನಿರ್ಮಿಸಿದನು. ಸಾಮಾನ್ಯ ಶಿಲ್ಪಿ ಯಾರೂ ಸಮುದ್ರದಲ್ಲಿ ಇಂತಹ ಕೋಟೆಯನ್ನು ನಿರ್ಮಿಸಲು ಸಾಧ್ಯವಿರಲಿಲ್ಲ. ಆದರೆ ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನು ವಿಶ್ವದ ಯಾವ ಭಾಗದಲ್ಲಿಯಾದರೂ ಎಲ್ಲಿಯಾದರೂ ಇಂತಹ ಕೌಶಲ್ಯವನ್ನು ಮೆರೆಯಬಲ್ಲ ದೇವೋತ್ತಮ ಪರಮಪುರುಷನ ಇಚ್ಛೆಯಿಂದ ಬೃಹದ್ ಲೋಕಗಳು ಭಾರವಿಲ್ಲದೆ ಆಕಾಶದಲ್ಲಿ ಮೇಲಾಡುವುದು ಸಾಧ್ಯವಾದರೆ 96 ಚದರ ಮೈಲಿಗಳನ್ನು ಒಳಗೊಂಡ ಕೋಟೆಯನ್ನು ಸಮುದ್ರದಲ್ಲಿ ನಿರ್ಮಿಸುವುದು ಅಂತಹ ಆಶ್ಚರ್ಯಕರ ಕೆಲಸವೇನೂ ಅಲ್ಲ. ಸಮುದ್ರದೊಳಗೆ ಅಭಿವೃದ್ಧಿಗೊಂಡ ಈ ಹೊಸದಾದ ಮತ್ತು ಚೆನ್ನಾಗಿ ನಿರ್ಮಿತವಾದ ನಗರದಲ್ಲಿ ಮೊದಲೇ ಯೋಜಿಸಿದ್ದ ದೊಡ್ಡ ಮಾರ್ಗಗಳು, ರಸ್ತೆಗಳು ಮತ್ತು ಓಣಿಗಳಿದ್ದುವೆಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಮೊದಲೇ ಯೋಜಿಸಿದ್ದ ದೊಡ್ಡ ಮಾರ್ಗಗಳು, ರಸ್ತೆಗಳು ಮತ್ತು ಓಣಿಗಳು ಮಾತ್ರವಲ್ಲ, ಸೊಗಸಾಗಿ ವಿನ್ಯಾಸ ಮಾಡಿದ್ದ ಕಾಲುದಾರಿಗಳು ಮತ್ತು ಕಲ್ಪವೃಕ್ಷಗಳೆಂಬ ಹೆಸರಿನ ಮರಗಳೂ ಇದ್ದ ವನಗಳಿದ್ದವು. ಈ ಕಲ್ಪವೃಕ್ಷಗಳು ಭೌತಿಕ ಜಗತ್ತಿನ ಸಾಮಾನ್ಯ ಮರಗಳಂತಲ್ಲ, ಇವುಗಳನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಣಬಹುದು. ಕೃಷ್ಣನ ಪರಮ ಸಂಕಲ್ಪದಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ಆದುದರಿಂದ ಕೃಷ್ಣನು ನಿರ್ಮಿಸಿದ ಈ ದ್ವಾರಕಾ ನಗರಿಯಲ್ಲಿ ಕಲ್ಪವೃಕ್ಷಗಳನ್ನು ನೆಡಲಾಯಿತು. ನಗರದಲ್ಲಿ ಅರಮನೆಗಳೂ ಗೋಪುರಗಳೂ ತುಂಬಿದ್ದವು. ಈಗಲೂ ಕೆಲವು ದೊಡ್ಡ ದೇವಾಲಯಗಳಲ್ಲಿ ಆ ಗೋಪುರಗಳಿವೆ. ಅವು ಬಹಳ ಎತ್ತರವಾಗಿವೆ ಮತ್ತು ಅವನ್ನು ಬಹುಕೌಶಲದಿಂದ ನಿರ್ಮಿಸಿದೆ. ಇಂತಹ ಅರಮನೆಗಳಿಗೆ ಮತ್ತು ಗೋಪುರಗಳಿಗೆ ಬಂಗಾರದ ಕಳಶಗಳಿದ್ದವು. ಗೋಪುರಗಳ ಮೇಲೆ ಅಥವಾ ಅರಮನೆಗಳ ಮೇಲೆ ಇಂತಹ ಕಳಶಗಳು ಶುಭಕರವಾದ ಲಕ್ಷಣಗಳು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಅರಮನೆಗಳು ಗಗನಚುಂಬಿಗಳಾಗಿದ್ದವು. ಪ್ರತಿಯೊಂದು ಮನೆಯಲ್ಲಿಯೂ ನೆಲಮಾಳಿಗೆಯಲ್ಲಿ ಚಿನ್ನ, ಬೆಳ್ಳಿ ಮತ್ತು ಧಾನ್ಯಗಳನ್ನು ತುಂಬಿದ್ದ ದೊಡ್ಡ ಗಡಿಗೆಗಳಿದ್ದವು. ಕೊಠಡಿಗಳಲ್ಲಿ ಅನೇಕ ಚಿನ್ನದ ಬಿಂದಿಗೆಗಳಿದ್ದವು. ಶಯ್ಯಾಗೃಹಗಳಲ್ಲಿ ಒಡವೆಗಳಿಗಿಂತ ಅಲಂಕರಿಸಿದ್ದರು. ಕೆಲಕ್ಕೆ ಮರಕತ ತುಂಡುಗಳನ್ನು ಚಿತ್ರ ವಿಚಿತ್ರ ವಿನ್ಯಾಸದಲ್ಲಿ ಜೋಡಿಸಿದ್ದರು. ಯದುವಂಶದವರು ಪೂಜಿಸುತ್ತಿದ್ದ ವಿಷ್ಣು ಮೂರ್ತಿಯನ್ನು ನಗರದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಷ್ಠಾಪಿಸಿದ್ದರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಈ ಜಾತಿಯವರ ಮನೆಗಳು ಪ್ರತ್ಯೇಕವಾಗಿರುವಂತೆ ವಾಸದ ಮನೆಗಳನ್ನು ಯೋಜಿಸಲಾಗಿತ್ತು. ಇದರಿಂದ ಆ ಕಾಲದಲ್ಲಿಯೂ ಜಾತಿ ಪದ್ಧತಿಯು ಇದ್ದಿತು ಎಂದು ಕಾಣುತ್ತದೆ. ನಗರದ ಮಧ್ಯಭಾಗದಲ್ಲಿ ಅರಸ ಉಗ್ರಸೇನನಿಗಾಗಿಯೇ ನಿರ್ಮಿಸಿದ್ದ ಮನೆಯಿತ್ತು. ಆ ಗೃಹವು ಎಲ್ಲ ಮನೆಗಳ ನಡುವೆ ಕಣ್ಣು ಕೋರೈಸುವಂತಿದ್ದಿತು. ಕೃಷ್ಣನು ತನ್ನ ಆಯ್ಕೆಯಂತೆ ಒಂದು ವಿಶಿಷ್ಟ ನಗರವನ್ನು ನಿರ್ಮಿಸುತ್ತಿದ್ದಾನೆ ಎಂದು ಕಂಡಾಗ ದೇವತೆಗಳು ಸ್ವರ್ಗಲೋಕದ ಪಾರಿಜಾತವನ್ನು ಹೊಸ ನಗರದಲ್ಲಿ ನೆಡಲು ಕಳುಹಿಸಿಕೊಟ್ಟರು. ಜನರ ಪ್ರತಿನಿಧಿಗಳ ಸಭೆಗಾಗಿ ಸುಧರ್ಮ ಎನ್ನುವ ಭವನವನ್ನು ಕಳುಹಿಸಿಕೊಟ್ಟರು. ಈ ಸಭಾಸದನದ ವಿಶಿಷ್ಟ ಗುಣವೆಂದರೆ ಅದರೊಳಗೆ ಸಭೆಯಲ್ಲಿ ಭಾಗವಹಿಸುತ್ತಿದ್ದವರು ವೃದ್ಧಾಪ್ಯದಿಂದ ಬರುವ ಕಾಯಿಲೆಯನ್ನು ತಡೆಗಟ್ಟುತ್ತಿದ್ದರು. ವರುಣದೇವನು ಒಂದು ಕುದುರೆಯನ್ನು ಉಡುಗೊರೆಯಾಗಿ ಕೊಟ್ಟನು. ಅದರ ಕಿವಿಗಳು ಕಪ್ಪಗಿದ್ದು ಉಳಿದ ದೇಹವು ಬೆಳ್ಳಗಿತ್ತು ಮತ್ತು ಅದು ಮನೋವೇಗದಲ್ಲಿ ಓಡುತ್ತಿತ್ತು. ದೇವತೆಗಳ ಕೋಶಾಧಿಪತಿಯಾದ ಕುಬೇರನು ಭೌತಿಕ ಐಶ್ವರ್ಯಗಳ 8 ಪರಿಪೂರ್ಣ ಹಂತಗಳನ್ನು ಸಾಧಿಸುವ ಕಲೆಯನ್ನು ಉಡುಗೊರೆಯಾಗಿ ಕೊಟ್ಟನು. ಹೀಗೆ ದೇವತೆಗಳೆಲ್ಲ ತಮ್ಮ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಉಡುಗೊರೆಗಳನ್ನು ಕೊಡಲು ಪ್ರಾರಂಭಿಸಿದರು. 3,30,000,000 ದೇವತೆಗಳಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬನಿಗೂ ವಿಶ್ವದ ಆಡಳಿತ ನಿರ್ವಹಣೆಯಲ್ಲಿ ಪ್ರತ್ಯೇಕ ವಿಭಾಗವನ್ನು ವಹಿಸಿಕೊಟ್ಟಿದೆ. ತಮ್ಮ ತಮ್ಮ ಕಾಣಿಕೆಗಳನ್ನು ಅರ್ಪಿಸಲು ಎಲ್ಲ ದೇವತೆಗಳು ದೇವೋತ್ತಮ ಪರಮಪುರುಷನು ತನ್ನ ಇಚ್ಛೆಗನುಸಾರವಾಗಿ ನಗರವನ್ನು ನಿರ್ಮಿಸುವ ಈ ಅವಕಾಶವನ್ನು ಉಪಯೋಗಿಸಿಕೊಂಡರು. ಮಥುರಾ ದ್ವಾರಕಾ ನಗರವು ಇಡೀ ವಿಶ್ವದಲ್ಲಿ ಅಸಮಾನವಾಯಿತು. ಇದು ನಿಸ್ಸಂದೇಹವಾಗಿ ಅಸಂಖ್ಯಾತ ದೇವತೆಗಳಿದ್ದಾರೆ, ಆದರೆ ಅವರಲ್ಲಿ ಯಾರೂ ಕೃಷ್ಣನನ್ನು ಬಿಟ್ಟು ಸ್ವತಂತ್ರರಲ್ಲ ಎನ್ನುವುದನ್ನು ತೋರಿಸುತ್ತದೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿರುವಂತೆ ಕೃಷ್ಣನು ಪರಮಪ್ರಭು, ಉಳಿದವರೆಲ್ಲ ಅವನ ಸೇವಕರು. ಆದುದರಿಂದ ಕೃಷ್ಣನೇ ಈ ವಿಶ್ವದಲ್ಲಿದ್ದಾಗ ಅವನ ಸೇವೆಯನ್ನು ಮಾಡುವ ಅವಕಾಶವನ್ನು ಸೇವಕರೆಲ್ಲ ಉಪಯೋಗಿಸಿಕೊಂಡರು. ಈ ಮೇಲ್ಪಂಕ್ತಿಯನ್ನು ಎಲ್ಲರೂ, ಅದರಲ್ಲಿಯೂ ಕೃಷ್ಣ ಪ್ರಜ್ಞೆ ಇರುವವರು ಅನುಸರಿಸಬೇಕು. ಏಕೆಂದರೆ ಅವರು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೃಷ್ಣನ ಸೇವೆಯನ್ನು ಮಾಡಬೇಕು. ಯೋಜನೆಯಂತೆ ಹೊಸ ನಗರವು ಸಂಪೂರ್ಣವಾಗಿ ಸಿದ್ಧವಾದಾಗ ಕೃಷ್ಣನು ಮಥುರೆಯ ಎಲ್ಲ ನಿವಾಸಿಗಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟನು ಮತ್ತು ಶ್ರೀ ಬಲರಾಮನಿಗೆ ನಗರ ಪಿತೃವಿನ ಹೊಣೆಯನ್ನು ವಹಿಸಿಕೊಟ್ಟನು. ಅನಂತರ ಅವನು ಬಲರಾಮನೊಡನೆ ಸಮಾಲೋಚನೆ ಮಾಡಿದನು. ಆಗಲೇ ಶಸ್ತ್ರವನ್ನು ಬಳಸದೆಯೇ ಮಥುರೆಯನ್ನು ವಶ ಮಾಡಿಕೊಂಡಿದ್ದ ಕಾಲಯವನನ್ನು ಎದುರಿಸಲು ಕೃಷ್ಣನು ತಾವರೆ ಹೂಗಳ ಮಾಲೆಯನ್ನು ಧರಿಸಿ ನಗರದಿಂದ ಹೊರಕ್ಕೆ ಬಂದನು. ಕೃಷ್ಣನು ನಗರದಿಂದ ಹೊರಕ್ಕೆ ಬಂದಾಗ ಆವರೆಗೆ ಅವನನ್ನು ನೋಡಿರದಿದ್ದ ಕಾಲಯವನನಿಗೆ ಅವನು ಪೀತಾಂಬರವನ್ನುಟ್ಟು ತುಂಬ ಸುಂದರನಾಗಿ ಕಂಡನು. ಸೈನಿಕರ ಮಧ್ಯೆ ನಡೆಯುತ್ತಿದ್ದಾಗ ಅವನು ಆಕಾಶದಲ್ಲಿ ಸೇರಿದ್ದ ಮೋಡಗಳ ನಡುವೆ ಸಾಗುವ ಚಂದ್ರನಂತೆ ಕಂಡನು. ಕೃಷ್ಣನ ಎದೆಯ ಮೇಲೆ ಶ್ರೀವತ್ಸದಿಂದ ಆದ ಗುರುತನ್ನು, ಅವನು ಧರಿಸಿದ್ದ ಕೌಸ್ತುಭವನ್ನು ಕಾಣುವ ಭಾಗ್ಯವು ಕಾಲಯವನನಿಗೆ ದೊರಕಿತು. ಕಾಲಯವನನು 4 ಕೈಗಳುಳ್ಳ ಮತ್ತು ಅರಳುತ್ತಿರುವ ಕಮಲದಂತಹ ಕಣ್ಣುಗಳುಳ್ಳ ದೃಢಕಾಯದ ವಿಷ್ಣು ಸ್ವರೂಪದಲ್ಲಿ ಕೃಷ್ಣನನ್ನು ಕಂಡನು. ಸುಂದರವಾದ ಹಣೆ, ಸುಂದರವಾದ ಮುಖ, ನಸುನಗುತ್ತಿರುವ ಚಂಚಲ ಕಣ್ಣುಗಳು ಮತ್ತು ಅಲುಗಾಡುತ್ತಿರುವ ಕಿವಿಯ ಆಭರಣಗಳ ಕೃಷ್ಣನು ಆನಂದಮಯನಾಗಿ ಕಂಡನು. ಕೃಷ್ಣನನ್ನು ನೋಡುವ ಮೊದಲು ಕಾಲಯವನನು ಅವನ ವಿಷಯವನ್ನು ನಾರದರಿಂದ ಕೇಳಿದ್ದ. ಈಗ ನಾರದರ ವರ್ಣನೆಯು ದೃಢಪಟ್ಟಿತು. ಕೃಷ್ಣನ ವಿಶಿಷ್ಟ ಗುರುತುಗಳನ್ನು, ಅವನ ಎದೆಯ ಮೇಲಿನ ಆಭರಣಗಳನ್ನು, ಕಮಲ ಪುಷ್ಪಗಳ ಸುಂದರ ಮಾಲೆಯನ್ನು, ಕಮಲ ಸದೃಶ ನಯನಗಳನ್ನು ಮತ್ತು ಅವನ ಸುಂದರ ದೇಹ ಲಕ್ಷಣಗಳನ್ನು ಕಾಲಯವನನು ಕಂಡನು. ಹಿಂದೆ ಅವನು ನಾರದರಿಂದ ಕೇಳಿದ್ದ ವರ್ಣನೆಯ ವಿವರ ವಿವರವೂ ಕೃಷ್ಣನ ರೂಪದಲ್ಲಿ ಕಂಡುದರಿಂದ ತನ್ನ ಮುಂದಿರುವ ಸುಂದರ ಪುರುಷನೇ ವಾಸುದೇವನಿರಬೇಕೆಂದು ಅವನು ನಿರ್ಣಯಿಸಿದ. ತನ್ನ ಕೈಯಲ್ಲಿ ಯಾವುದೇ ಆಯುಧವಿಲ್ಲದೆ ಮತ್ತು ರಥವಿಲ್ಲದೆ ಅವನು ನಡೆದು ಬರುತ್ತಿದ್ದುದನ್ನು ಕಂಡು ಕಾಲಯವನನಿಗೆ ತುಂಬ ಆಶ್ಚರ್ಯವಾಯಿತು. ಕಾಲಯವನನು ಕೃಷ್ಣನೊಂದಿಗೆ ಹೋರಾಡಲು ಬಂದಿದ್ದ, ಆದರೆ ಯಾವುದೇ ಆಯುಧವನ್ನು ಕೈಗೆತ್ತಿಕೊಳ್ಳದೆ ಇರುವಷ್ಟು ತತ್ವಬದ್ಧನಾಗಿದ್ದ ಅವನು ಬರಿಯ ಕೈಯಲ್ಲಿಯೇ ಕೃಷ್ಣನೊಡನೆ ಹೋರಾಡಲು ತೀರ್ಮಾನಿಸಿದ. ಹೀಗೆ ಅವನು ಕೃಷ್ಣನನ್ನು ಸೆರೆ ಹಿಡಿದು ಹೋರಾಡಲು ಸಿದ್ಧನಾದನು. ಆದರೆ ಕೃಷ್ಣನು ಕಾಲಯವನನ ಕಡೆ ನೋಡದೆ ಮುಂದಕ್ಕೆ ಹೋದನು. ಅವನನ್ನು ಹಿಡಿಯಲೆಂದು ಕಾಲಯವನನು ಅವನ ಹಿಂದೆಯೇ ಹೋದನು. ಆದರೆ ಅವನು ಎಷ್ಟೇ ವೇಗವಾಗಿ ಓಡಿದರೂ ಕೃಷ್ಣನನ್ನು ಹಿಡಿಯಲು ಅವನಿಗೆ ಸಾಧ್ಯವಾಗಲಿಲ್ಲ. ಮಹಾಯೋಗಿಗಳ ಮನಸ್ಸಿನ ವೇಗವೂ ಸಹ ಕೃಷ್ಣನನ್ನು ಹಿಡಿಯಲಾರದು. ಕಾಲಯವನನಿಗೆ ಭಕ್ತಿಪೂರ್ವಕ ಸೇವೆಯ ರೂಢಿ ಇರಲಿಲ್ಲ. ಅವನಿಗೆ ಕೃಷ್ಣನನ್ನು ಹಿಡಿಯಬೇಕೆಂಬ ಅಪೇಕ್ಷೆ, ಅದು ಸಾಧ್ಯವಾಗದಿದ್ದುದರಿಂದ ಅವನ ಹಿಂದೆಯೇ ಹೋದ. ಕಾಲಯವನನು ಬಹುವೇಗವಾಗಿ ಓಡಲು ಪ್ರಾರಂಭಿಸಿದ. ಈಗ ನಾನು ಹತ್ತಿರವಿದ್ದೇನೆ, ಅವನನ್ನು ಹಿಡಿದು ಬಿಡುತ್ತೇನೆ ಎಂದು ಯೋಚಿಸುತ್ತಿದ್ದನು. ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಕೃಷ್ಣನು ಅವನನ್ನು ಬಹುದೂರ ಕರೆದೊಯ್ದನು. ಒಂದು ಬೆಟ್ಟದ ಗುಹೆಯನ್ನು ಪ್ರವೇಶಿಸಿದನು. ಕೃಷ್ಣನು ತನ್ನೊಡನೆ ಹೋರಾಡುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ, ಆದುದರಿಂದ ಗವಿಯಲ್ಲಿ ರಕ್ಷಣೆ ಪಡೆಯುತ್ತಿದ್ದಾನೆ ಎಂದು ಕಾಲಯವನನು ಭಾವಿಸಿದನು. ಅಯ್ಯ ಕೃಷ್ಣ, ನೀನು ಯದುಕುಲದಲ್ಲಿ ಹುಟ್ಟಿದ ಮಹಾಪರಾಕ್ರಮಿ ಎಂದು ಕೇಳಿದ್ದೆ, ಆದರೆ ನೀನು ಹೋರಾಡದೆ ಹೇಡಿಯಂತೆ ಓಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನಿನ್ನ ಕೀರ್ತಿ ಮತ್ತು ನಿನ್ನ ಕುಟುಂಬದ ಪರಂಪರೆಗೆ ಇದು ಯೋಗ್ಯವಲ್ಲ ಎಂದು ಹೇಳುತ್ತಾ ಅವನನ್ನು ಮೂದಲಿಸಿದನು. ಕಾಲಯವನನು ಬಹುವೇಗವಾಗಿ ಓಡುತ್ತಾ ಕೃಷ್ಣನನ್ನು ಹಿಂಬಾಲಿಸಿದನು. ಆದರೆ ಅವನು ಪಾಪಪೂರಿತ ಜೀವನದ ಕಲ್ಮಶದಿಂದ ಬಿಡುಗಡೆಯನ್ನು ಹೊಂದಿರಲಿಲ್ಲವಾದುದರಿಂದ ಕೃಷ್ಣನನ್ನು ಹಿಡಿಯಲು ಅವನಿಗೆ ಸಾಧ್ಯವಾಗಲಿಲ್ಲ. ವೈದಿಕ ಸಂಸ್ಕೃತಿಯ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇಂತಹ ಮೇಲಿನ ಜಾತಿಯವರು ಮತ್ತು ಕಾರ್ಮಿಕ ವರ್ಗ ಅನುಸರಿಸುವ ನಿಯಂತ್ರಣ ತತ್ವಗಳನ್ನು ಅನುಸರಿಸದೆ ಇರುವವರಿಗೆ ಮ್ಲೇಚ್ಛರೆಂದು ಹೆಸರು. ಶೂದ್ರರೆಂದು ಸ್ವೀಕೃತರಾದವರು ಸಂಸ್ಕಾರಗಳ ಸಾಂಸ್ಕೃತಿಕ ಪ್ರಗತಿಯಿಂದ ಕ್ರಮೇಣ ಬ್ರಾಹ್ಮಣರ ಸಮನಾಗಿ ಮೇಲೇರಲು ಸಾಧ್ಯವಾಗುವಂತೆ ವೈದಿಕ ಸಾಮಾಜಿಕ ರಚನೆಯನ್ನು ವಿನ್ಯಾಸಗೊಳಿಸಿದೆ. ವೈದಿಕ ಧರ್ಮಶಾಸ್ತ್ರಗಳ ಪ್ರಕಾರ ಹುಟ್ಟಿನಿಂದ ಯಾರೂ ಬ್ರಾಹ್ಮಣರು ಅಥವಾ ಮ್ಲೇಚ್ಛರಾಗುವುದಿಲ್ಲ. ಹುಟ್ಟಿನಿಂದ ಎಲ್ಲರೂ ಶೂದ್ರರೇ. ಸಂಸ್ಕಾರದಿಂದ ಮನುಷ್ಯನು ಬ್ರಾಹ್ಮಣ ಜೀವನಕ್ಕೆ ಏರಬೇಕು. ಇಲ್ಲವಾದರೆ ಅವನು ಇನ್ನೂ ಅವನತಿ ಹೊಂದುತ್ತಾನೆ. ಆಗ ಅವನಿಗೆ ಮ್ಲೇಚ್ಛ ಎಂದು ಹೆಸರು. ಕಾಲಯವನನು ಮ್ಲೇಚ್ಛರ ಮತ್ತು ಯವನರ ವರ್ಗಕ್ಕೆ ಸೇರಿದವನು. ಪಾಪಕರ್ಮಗಳಿಂದ ಅವನು ಕಲ್ಮಶಗೊಂಡಿದ್ದ. ಆದುದರಿಂದ ಕೃಷ್ಣನ ಬಳಿಗೆ ಹೋಗುವುದು ಅವನಿಗೆ ಸಾಧ್ಯವಿರಲಿಲ್ಲ. ಮೇಲಿನ ವರ್ಗದವರಿಗೆ ಸ್ತ್ರೀಯರೊಡನೆ ಅನೈತಿಕ ಸಂಬಂಧ, ಮಾಂಸಾಹಾರ, ಜೂಜು ಮತ್ತು ಮದ್ಯಪಾನಗಳನ್ನು ನಿಷೇಧಿಸಲಾಗಿದೆ. ಆದರೆ ಇವು ಮ್ಲೇಚ್ಛರ ಮತ್ತು ಯವನರ ಬದುಕಿನ ಭಾಗಗಳು. ಇಂತಹ ಪಾಪಕರ್ಮಗಳಿಂದ ಬಂಧಿತರಾದವನು ಭಗವಂತನ ಸಾಕ್ಷಾತ್ಕಾರದಲ್ಲಿ ಪ್ರಗತಿ ಏನನ್ನೂ ಸಾಧಿಸಲಾರ. ಪಾಪಕರ್ಮ ಫಲಗಳಿಂದ ಮುಕ್ತನಾದವನು ಮಾತ್ರ ಭಕ್ತಿಪೂರ್ವಕ ಸೇವೆಯಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಲು ಸಾಧ್ಯ ಎಂದು ಭಗವದ್ಗೀತೆಯು ದೃಢಪಡಿಸಿದೆ. ಕೃಷ್ಣನು ಬೆಟ್ಟದ ಗವಿಯನ್ನು ಪ್ರವೇಶಿಸಿದಾಗ ಕಠಿಣ ಮಾತುಗಳಿಂದ ಅವನನ್ನು ಮೂದಲಿಸುತ್ತಾ ಕಾಲಯವನನ್ನು ಹಿಂದೆ ಹೋದನು. ಇದ್ದಕ್ಕಿದ್ದಂತೆ ಕೃಷ್ಣನು ರಾಕ್ಷಸನ ದೃಷ್ಟಿಯಿಂದ ಮಾಯವಾದನು. ಆದರೆ ಕಾಲಯವನನು ಅವನನ್ನು ಹಿಂಬಾಲಿಸಿ ಗವಿಯನ್ನು ಹೊಕ್ಕನು. ಅವನಿಗೆ ಮೊದಲು ಕಂಡಿದ್ದೆಂದರೆ ಗವಿಯಲ್ಲಿ ನೆಲದ ಮೇಲೆ ಮಲಗಿ ನಿದ್ರೆ ಮಾಡುತ್ತಿದ್ದ ಒಬ್ಬ ಮನುಷ್ಯ. ಕಾಲಯವನನಿಗೆ ಕೃಷ್ಣನೊಡನೆ ಯುದ್ಧ ಮಾಡುವ ಕಾತರ. ಕೃಷ್ಣನು ಕಾಣಿಸದೆ ಅವನ ಬದಲಾಗಿ ನಿದ್ರೆ ಮಾಡುತ್ತಿದ್ದ ಮನುಷ್ಯನು ಕಂಡಾಗ ಅವನು ಕೃಷ್ಣನು ಗುಹೆಯಲ್ಲಿ ನಿದ್ರೆ ಮಾಡುತ್ತಿದ್ದಾನೆ ಎಂದು ಭಾವಿಸಿದ. ಕಾಲಯವನನಿಗೆ ಬಹು ಅಹಂಕಾರ, ತನ್ನ ಶಕ್ತಿಯಲ್ಲಿ ಬಹು ಹೆಮ್ಮೆ. ಅವನು ಕೃಷ್ಣನು ಹೋರಾಡದೆ ತಪ್ಪಿಸಿಕೊಳ್ಳುತ್ತಿದ್ದಾನೆ ಎಂದು ಭಾವಿಸಿದ. ಮಲಗಿದವನು ಕೃಷ್ಣನೇ ಎಂದು ಭಾವಿಸಿ ಅವನನ್ನು ಜೋರಾಗಿ ಒದ್ದ. ನಿದ್ರೆ ಮಾಡುತ್ತಿದ್ದ ಮನುಷ್ಯನು ಅಲ್ಲಿ ಬಹುಕಾಲದಿಂದ ಮಲಗಿದ್ದವನು. ಕಾಲಯವನನ ಒಡೆತದಿಂದ ಎಚ್ಚರಿಕೆಯಾದಾಗ ಅವನು ಕಣ್ಣುಗಳನ್ನು ತೆರೆದು ಸುತ್ತಲೂ ನೋಡಿದನು. ಕಡೆಗೆ ಅವನಿಗೆ ತನ್ನ ಹತ್ತಿರದಲ್ಲಿಯೇ ನಿಂತಿದ್ದ ಕಾಲಯವನನು ಕಾಣಿಸಿದ. ಆ ಮನುಷ್ಯನನ್ನು ಕಾಲಯವನನು ಆ ಕಾಲದಲ್ಲಿ ಎಬ್ಬಿಸಿದ್ದ. ಅವನಿಗೆ ಬಹಳ ಕೋಪ ಬಂದಿತು. ಕೋಪದಿಂದ ಅವನು ಕಾಲಯವನನ ಕಡೆಗೆ ನೋಡಿದಾಗ ಅವನ ಕಣ್ಣಿನಿಂದ ಜ್ವಾಲೆಯು ಚಿಮ್ಮಿತು. ಒಂದು ಕ್ಷಣದಲ್ಲಿ ಕಾಲಯವನನು ಬೂದಿಯಾದನು. ಕೃಷ್ಣನು ದ್ವಾರಕೆಯ ಕೋಟೆಯನ್ನು ನಿರ್ಮಿಸಿದ್ದು ಎಂಬ 49ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.